ವ್ಯವಹಾರ ಏವ ವೇದ ನಿರ್ಣಯಾಯ ಭವತಿ. ಮೂರ್ಖರ ವ್ಯವಹಾರವೇ ಎಂದು ಕೂಡ ವೇದ ನಿರ್ಣಯಕ್ಕೆ ಕಾರಣವಾಗೋದಿಲ್ಲ. ಅಂದರೆ ಸಾಮಾನ್ಯ ಜನಗಳ ಎದುರ ಮೇಲೆ ನಾವು ಮುಖ್ಯವಾದ ವಿಷಯ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಯಾವುದೋ ವಿಷಯಕ್ಕೆ ನಾವು ಜನರಲ್ ಒಪಿನಿಯನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪರ್ಟ್ ಒಪಿನಿಯನ್ ಬೇಕೇ ಹೊರತು ಸಾಮಾನ್ಯರ ಅಭಿಪ್ರಾಯ ಕೌಂಟ್ ಆಗೋದಿಲ್ಲ. ನಚ ಮೂಢ ವ್ಯವಹಾರ ಏವ ವೇದ ನಿರ್ಣಯಾಯ ಭವತಿ. ಕಿಂತು ಸರ್ವೇಷಾಂ ಅನುಭವ ಫಸ್ಟ್ ಆಫ್ ಸರ್ವೇಷಾಂ ಅನುಭವ. ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್. ಸರ್ವೇಷಾಂ ಅನುಭವ ಅಂದರೆ ರ್ಯಾಷನಲ್ ಎಕ್ಸ್ಪೀರಿಯನ್ಸ್. ಗೊತ್ತಾಯ್ತ? ಸಾರ್ವಕಾಲಿಕ ಸಾರ್ವಜನಿಕವಾದ ಅನುಭವ. ನೀರು ಹರಿತಾ ಇದೆ, ಮಂಜುಗಡ್ಡೆ ತಣ್ಣಗಿದೆ, ಬೆಂಕಿ ಸುಡುತ್ತೆ, ಏನಿವೆಲ್ಲ ಎಲ್ಲರೂ ಒಪ್ಪಿರ್ತಕ್ಕಂಥ ವಿಚಾರಗಳು. ಯುಕ್ತ ಎಶ್ಚ ಸರಿಯಾದ ಯುಕ್ತಿಗಳು, ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ ಇತ್ಯಾದಿ ಸರಿಯಾದ ಯುಕ್ತಿಗಳು. ಮತ್ತು ವಾಕ್ಯಾಂತರ, ಅದು ಸಪೋರ್ಟಿವ್ ಸ್ಟೇಟ್ಮೆಂಟ್ಸ್, ಸಂವಾದಿಯಾಗಿರ್ತಕ್ಕಂತಹ ಬೇರೆ ಮಾತುಗಳು. ಗೀತಾದಲ್ಲಿ ಹೀಗಿದೆ, ಉಪನಿಷತ್ನಲ್ಲಿ ಹಾಗಿದೆ, ಒಂದಕ್ಕೊಂದು ಕಾರ್ಯಲೇಟ್ ಆಗುತ್ತೆ. ಮತ್ತು ಗೀತಾದಲ್ಲಿ ಇಲ್ಲಿ ಹೀಗಿದೆ, ಇನ್ನೊಂದು ಕಡೆ ಹಾಗಿದೆ, ಎರಡು ಹೊಂದಾಣಿಕೆ ಆಗುತ್ತೆ. ಅದೆಲ್ಲ ಏನದು ವಾಕ್ಯಾಂತರಂ. ಚ ನಿರ್ಣಯ ಕಾರಣಂ, ಇವಿಷ್ಟು ನಿರ್ಣಯಕ್ಕೆ ಕಾರಣ. ನ ಚ ಮೂಢ ವ್ಯವಹಾರ ಏವ ವೇದ ನಿರ್ಣಯಾಯ ಭವತಿ. ಕಿಂತು ಸರ್ವೇಷಾಂ ಅನುಭವೋ ಯುಕ್ತಯಶ್ಚ ವಾಕ್ಯಾಂತರಂಚ ನಿರ್ಣಯ ಕಾರಣಂ. ತಸ್ಮಾತ್ ಸರ್ವ ಜೀವಾದಿಭ್ಯಃ ಅನ್ಯಃ ಸರ್ವೋತ್ತಮೋ ವಿಷ್ಣುರೇವ ಅತ್ರ ಉಕ್ತಃ. ಆದ್ದರಿಂದ ಇಲ್ಲಿ ಆತ್ಮಶಬ್ದಕ್ಕೆ ಸರ್ವ ಜೀವಾದಿಗಳಿಂದ ಭಿನ್ನವಾದಂತಹ ಸರ್ವ ಜೀವಾದಿಭ್ಯ ಆದಿ ಶಬ್ದ ಎಂದರೆ ಜಡಗಳು. ಸರ್ವ ಜೀವಾದಿಭ್ಯ ಅನ್ಯಃ ಭಿನ್ನ ಅಂತ ಸರ್ವೋತ್ತಮ ಸರ್ವೋತ್ತಮನಾದಂತಹ ವಿಷ್ಣುರೇವ ಅತ್ರ ಉಕ್ತಃ. ವಿಷ್ಣುವೇ ಇಲ್ಲಿ ಉಕ್ತನಾದವನು. ಇಲ್ಲಿ ಮಗನಲ್ಲಿ ಅಂತರ್ಯಾಮಿ ಆಗಿರೋದು, ತಂದೆಯಲ್ಲಿ ಅಂತರ್ಯಾಮಿ ಆಗಿರೋದು, ಅವತಾರ ಮಾಡಿ ಬರೋದು ಎಲ್ಲ ಕೂಡ ವಿಷ್ಣುವಿ ಸಂಬಂಧಪಟ್ಟ ವಿಚಾರವೇ ಹೊರತು ಬರೀ ಜೀವನ ಸಂಬಂಧಪಟ್ಟ ವಿಚಾರನೂ ಅಲ್ಲ, ಅಥವಾ ಜೀವೇಶ್ವರ ಐಕ್ಯ ಹೇಳ್ತಕ್ಕಂಥ ವಿಚಾರಗಳೂ ಅಲ್ಲ ಎಂಬುದನ್ನು ತಿಳಿಸಿದೆ. ನ ವೇದೇಶು ಪದಂ ಕಿಂಚಿತ್ ವರ್ಣೋ ವಾ ವ್ಯರ್ಥ ಇಷ್ಯತೆ ಯಥ ಭೇದಿ ಇದು ಶಬ್ದ ನಿರ್ಣಯೇ. ಎಷ್ಟು ಇಂಪಾರ್ಟೆಂಟ್ ಇನ್ನೊಂದು ವಾಕ್ಯ. ನ ವೇದೇಶು ಪದಂ ಕಿಂಚಿತ್ ವರ್ಣೋ ವಾ ವ್ಯರ್ಥ ಇಷ್ಯತೆ. ವೇದಗಳಲ್ಲಿ ಯಾವುದೇ ಒಂದು ಪದವನ್ನು ವ್ಯರ್ಥ ಅಂತ ಕರಿಬಾರ್ದು, ಮತ್ತು ವರ್ಣ ಒಂದು ಅಕ್ಷರವನ್ನು ಕೂಡ ವ್ಯರ್ಥ ಅಂತ ಕರಿಬಾರ್ದು. ಯಾತಕ್ಕೆ ಅತ್ಯಂತ ಅಮೂಲ್ಯವಾದ ಪದಾರ್ಥ ವೇದಗಳಲ್ಲಿ ಏನೇನಿದ್ರು ಕೂಡ ಸ್ವರ ಬದಲಾದ ಎಲ್ಲದಕ್ಕೂ ಏನಿದೆ ವಿಶೇಷವಾದ ಅರ್ಥ ಇರೋದ್ರಿಂದ ಯಾವುದನ್ನು ವ್ಯರ್ಥ ಅಂತ ಕರಿಬಾರ್ದು, ಬಹಳ ಮುಖ್ಯ ಇದು. ಇವತ್ತು ಕಬ್ಬಿಣದಲ್ಲಿ ವೇಸ್ಟೇಜ್ ಹೇಳ್ಬೋದು ನಾವು, ಬಂಗಾರದಲ್ಲಿ ಈ ಭಾಗ ವೇಸ್ಟ್ ಈ ಭಾಗ ವೇಸ್ಟ್ ಅಂದರೆ ಕೆಳಬಿದ್ದು ವೇಸ್ಟ್ ಆಗೋದು ಬೇರೆ. ಶುದ್ಧ ಬಂಗಾರದಲ್ಲಿ ಏನಿಲ್ಲ ವೇಸ್ಟ್ ಪ್ರಶ್ನೆ, ಹೇಗಿಲ್ಲ ಶುದ್ಧ ವೇದ ಅಪೌರುಷೇಯವಾದ್ರಿಂದ ವೇದಗಳೇನವು ಪರಿಶುದ್ಧವಾದದ್ದಾದ್ದರಿಂದ ಅದರಲ್ಲಿ ಯಾವುದನ್ನು ವ್ಯರ್ಥ ಅಂತ ಕರಿಬಾರ್ದು. ಈ ಸಾಯಣ ಭಾಷ್ಯ ಅಂತ ಹೇಳ್ತಾರೆ, ಎಷ್ಟೋ ಕಡೆ ಹೇಳ್ತಾರೆ ಅವರು, ಅತ್ರ ಕಂಪಃ ವ್ಯರ್ಥ. ಈ ಸ್ಪಷ್ಟ ಬರೀತಾ ಇದು ವ್ಯರ್ಥ ಇದು ಅಂದರೆ ಇದು ಇಷ್ಟು ವಿರುದ್ಧ ಆಯ್ತು. ಇದು ವ್ಯರ್ಥ ಅಂತ ಹೇಳ್ಕೊಂಡ್ರೆ ಅವರು ಬಂದಿರ್ತಾರೆ ಅಕ್ಸಾಲಿಗ ಮೋಸ ಮಾಡಲಿಕ್ಕೆ ಎದ್ದು ಬಂದಿರ್ತಾರೆ ಕೆಲವರು. ಅವ್ರೇನು ಮಾಡ್ತಾರೆ, ಬಂಗಾರ ಕೊಟ್ಟಿದ್ದು ನೋಡಿ ಏನಿದೆ ಹುಕ್ ತೆಗೆದು ಹಾಕಿಬಿಡೋದು, ಏನು ಉಪಯೋಗ ಇಲ್ಲ, ಹುಕ್ಕಿದ ಅಷ್ಟೇ, ಏನು ಉಪಯೋಗ ಇಲ್ಲ, ಬಂಗಾರದ ಹುಕ್ಕದು, ಏನು ಹುಕ್ಕು ತೆಗೆದು ಹಾಕಿದ ನೋಡೋರಿಗೆ ಏನನ್ಸುತ್ತೆ ಪಾಪ ಹುಕ್ಕೇನು ಬೆಲೆ ಇರುತ್ತೆ ಅಂತೇಳಿ. ಗೊತ್ತಿಲ್ಲದವ್ರು ಮೋಸ ಮಾಡ್ತಾರಲ್ಲ, ಆ ರೀತಿ ಮೋಸ ಮಾಡಿಬಿಟ್ಟು ಇದು ವ್ಯರ್ಥ ಅದು ವ್ಯರ್ಥ ಅದು ತೆಗೆದು ಹಾಕಿಬಿಡ್ತಾರೆ. ಅವು ಇಡೀ ವೇದಗಳು ಏನು ಮಾಡಿದ್ರು ಅವೇ ಹತ್ತತ್ತು ಆ ವೇದಕ್ಕೆ ಅಂತ ಏನು ಮಾಡಿದ್ರು ಅವರು ತೆಗೆದು ಹಾಕಿಬಿಟ್ರು. ಐದು ವಾಕ್ಯ ಬಿಟ್ಟು ಎಲ್ಲ ವಾಕ್ಯನೂ ತೆಗೆದು ಹಾಕಿದ್ರು. ಐದು ವಾಕ್ಯಗಳು ಏನು ಮಾಡಿದ್ರು ಮತ್ತೆ ಡೈರೆಕ್ಟ್ ಇಂಡೈರೆಕ್ಟ್ ತಗೋಬೇಕು ಅಂತ ಹೇಳಿದ್ರು, ಮತ್ತೆ ಡೈರೆಕ್ಟ್ ಮೀನಿಂಗ್ ತಗೋಬಾರ್ದು ಅಂತ ಹೇಳಿದ್ರು. ಹೀಗೆಲ್ಲ ಮಾಡಿ ಕಂಪ್ಲೀಟ್ ಆಗಿ ಅದನ್ನು ಹಾಳು ಮಾಡಿ. ಸುವರ್ಣ ಸುವರ್ಣ ನಿರ್ಮಲವಾದ ವರ್ಣಗಳು. ಸುವರ್ಣದಲ್ಲಿ ವೇಸ್ಟೇಜ್ ಹಾಕಿ ಹೇಳಬಾರ್ದು, ವೇದವಾಕ್ಯಗಳಂಥ ವಾಕ್ಯಗಳಲ್ಲಿ ಏನು ಹೇಳಬಾರ್ದು, ವ್ಯರ್ಥ ಪದ ಇತ್ಯಾದಿ ಮಾತುಗಳನ್ನು ಎಂದಿಗೂ ಉಪಯೋಗಿಸಬಾರದು. ಪದ ಅಂದ್ರೆ ಏನು, ಗ್ರೂಪ್ ಆಫ್ ವರ್ಡ್ಸ್ ಅದು. ಇಲ್ಲ, ಪದನೂ ವ್ಯರ್ಥ ಅಲ್ಲ, ವರ್ಣನೂ ವ್ಯರ್ಥ ಅಲ್ಲ ಅಂತ ಹೇಳಿದಾಗ ವರ್ಣ ಎಂಬುದು ಅಚ್ಚ ಇದೆ ಅಂತ ತಿಳ್ಕೊಬಾರ್ದು, ಅದು ವರ್ಣ ಅದು. ಗೊತ್ತಾಯ್ತಾ? ಇಲ್ಲಿ ವರ್ಣ ಉದಾಹರಣೆಗೆ ಅಲ್ಲಿ ಸ್ವಾರಸ್ಯ ಇದೆ. ಪದದಲ್ಲಿ ಒಂದು ವರ್ಣ ಇದೆ ಚ, ಇನ್ನೊಂದು ಸ್ವರ ಅಂತ ಇದೆ ಅಂತ ತಿಳ್ಕೊಬಾರ್ದು. ಅಲ್ಲಿ ಸ್ವ ಇದೆ ರಾ ಇದೆ, ಚ ಅನ್ನೋದು ಇಂಡಿಪೆಂಡೆಂಟ್ ವರ್ಣ. ಅರ್ಥ ಆಯ್ತಾ? ಪದದಲ್ಲಿ ಸ್ವ ರಾ ಇದೆ, ಸ್ವಾಗೂ ಅರ್ಥ ಇದೆ, ರಾಗೂ ಅರ್ಥ ಇದೆ, ಸ್ವರಕ್ಕೂ ಅರ್ಥ ಇದೆ. ಅದರಿಂದ ಏನು ಹೇಳಬಾರ್ದು, ಸ್ವರ ಅಂದ ಅರ್ಥ ಅಷ್ಟೇ ಅರ್ಥ ಹೇಳಬಾರ್ದು, ಒಳಗಿನ ಅರ್ಥ ಕೂಡ ಬಿಡಬಾರ್ದು. ವೇಸ್ಟ್ ಹೇಳಿದ ಮಿಲಿಗ್ರಾಮ್ ಲೆಕ್ಕದಲ್ಲಿ ಹೇಗೆ ಹಾಕ್ತೇವೋ ಆ ರೀತಿ ಲೆಕ್ಕ ಹಾಕಬೇಕೇ ಹೊರತು ಏನು ಮಾಡಬಾರ್ದು ಅದನ್ನು ವೇಸ್ಟ್ ಅಂತ ಎಲ್ಲೆಲ್ಲೂ ಕರಿಬಾರ್ದು. ಅದು ವೇದದ ಮತ್ತು ವೇದಾನುಸಾರಿಯಾದ ಶಾಸ್ತ್ರಗಳ ವೈಶಿಷ್ಟ್ಯ. ಇಂತು ಸರ್ವೋತ್ತಮೋ ವಿಷ್ಣುರೇವಾತ್ರ ಉಕ್ತಃ ನ ವೇದೇಶು ಪದಂ ಕಿಂಚಿತ್ ವರ್ಣೋ ವಾ ವ್ಯರ್ಥ ಇಷ್ಯತೆ ಯಥಾ ಯೋಗ್ಯಂ ಚ ಅರ್ಥಭೇದ ಊಹ್ಯಃ ಸರ್ವತ್ರ ವೇದಿಭಿಃ. ಯಥಾ ಯೋಗ್ಯಂ, ಯಥಾಯೋಗ್ಯವಾಗಿ ವೇದಿ ಬಿಹಿ ತಿಳುವಳಿಕೆ ಇರ್ತಕ್ಕಂಥ ಜನಗಳು ಸರ್ವತ್ರ ವೇದ ಎಲ್ಲಾ ಕಡೆಗೂ ಕೂಡ ಅರ್ಥಭೇದ ಮುಖ್ಯ. ಅಕಸ್ಮಾತ್ ನಮಗೆ ಅರ್ಥ ಗೊತ್ತು ಏನೋ ಇರಬೇಕು ಅನ್ಕೋಬೇಕು ಹೊರತು ಇಲ್ಲ ಅಂತ ತೀರ್ಮಾನಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ, ವಿಷಯ ಬಂದಾಗ ಎಕ್ಸ್ಪರ್ಟ್ನ ಕೇಳಬೇಕು ಅಂತ ತಿಳ್ಕೋಬೇಕೆ ಹೊರತು ನಮಗೆ ಗೊತ್ತಾಗಿಲ್ಲ ಆದ್ರಿಂದ ಅದು ಏನು ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳಿದ. ಬಹಳ ಮುಖ್ಯದ ಅರ್ಥಭೇದ ಊಹ್ಯ. ಏನೋ ಒಂದು ಪದ ಹಾಕಿದ್ದಾರೆ ರಾಮ ಅಂತ ಇರೋದಲ್ಲೇ ರಾಘವ ಅಂತ ಹಾಕ್ತಾರೆ ಅಂತ ತಿಳ್ಕೊಂಬೋಣ. ಏನೋ ವಿಶೇಷಾಂಶ ಇದೆ ಅಲ್ಲಿ. ರಾಮ ಅಂದ್ರೆ ಒಂದು ರಾಘವ ಅಂದ್ರೆ ಒಂದೇನೆ, ಆದ್ರೆ ಅದೇ ಪದ ಹಾಕ್ಬೇಕಾದ್ರೆ ಏನಿರ್ಬೇಕಲ್ಲಿ, ಏನೋ ಒಂದು ಕಾರಣ ಇದೆ ಅಂತ ಅರ್ಥ. ಗೊತ್ತಾಯ್ತಾ, ನಮಗೆ ಗೊತ್ತಾಗದೇ ಇರಬಹುದು, ಅದು ಏನೋ ಮಹತ್ವ ಇದೆ. ಯಾಕೆ ದೊಡ್ಡವರು ಯಾವುದೇ ಪದಗಳನ್ನು ಹೇಗೆ ಉಪಯೋಗಿಸೋದಿಲ್ಲ, ಸುಮ್ಮನೆ ಉಪಯೋಗಿಸೋದಿಲ್ಲ. ವೇದಗಳು ಅಪೌರುಷೇಯ, ಅದರಿಂದ ಏನೋ ವಿಶೇಷ ಅರ್ಥ ಇರುತ್ತೆ ಅಂತ ತಿಳ್ಕೋಬೇಕು. ಅದನ್ನೆಲ್ಲ ತೋರಿಸ್ತಾರೆ ವ್ಯಾಖ್ಯಾನಗಳು ತೋರಿಸ್ಬೇಕಾದ್ರೆ ಇದೇ ಪದ ಯಾಕೆ ಉಪಯೋಗಿಸಿದ್ರು ಅಂತ ಬರೆದಾಗ ಸ್ವಾರಸ್ಯ ಗೊತ್ತಾ. ಯಾದವ ಕೃಷ್ಣ ಅನ್ಬೋದು, ಯಾದವ ಅಂತ ಕರಿಬೇಕು, ಅಲ್ಲಿ ಮಧುಸೂದನ ಅಂತ ಕರಿಬೇಕು ಹೋಗ್ಲಿ. ಕೃಷ್ಣ ಅಂದ್ರೆ ಮಧುಸೂದನ ತಾನೆ, ಮಧುಸೂದನ ಪದನೇ ಹಾಕ್ಬೇಕು. ಅರ್ಜುನ ಹೇಳ್ತಾನೆ, ಶ್ರೀ ಸುದೃಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ, ವಾರ್ಷ್ಣೇಯ ಅಂತಾನೆ ಯಾಕೆ ಕರಿಬೇಕಲ್ಲಿ. ಕೃಷ್ಣ ಅಂತ ಕರೆದ್ರೆ ಮುಗಿದು ಹೋಗ್ತಿತ್ತು. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ಅಂತ ಕರೀತ, ಅರ್ಜುನ ಅಂತ ಕರಿಬೋದಾಗಿತ್ತು. ಪಾರ್ಥ ಅಂತ ಯಾಕೆ ಕರಿಬೇಕು, ಅದಕ್ಕೆಲ್ಲ ಸ್ವಾರಸ್ಯ ಹೇಳ್ತ. ಪಾರ್ಥ ಅಂತ ಕರೆಯೋದಕ್ಕೆ ಅರ್ಥ ಇದೆ, ಇಲ್ಲಿ ವಾರ್ಷ್ಣೇಯ ಅಂತ ಕರೆಯೋದಕ್ಕೆ ಅರ್ಥ ಇದೆ. ಆಯಾ ಪ್ರಸಂಗದಲ್ಲಿ ಆಯಾ ಪದ ಉಪಯೋಗಿಸಿದ್ರೆ ಏನಾಗುತ್ತೆ, ಅದಕ್ಕೆ ವಿಶೇಷ ಅರ್ಥ ಬರುತ್ತೆ. ಸಾಮಾನ್ಯ ಅರ್ಥಕ್ಕೆ ಕೆಲವು ಸಾಕು, ವಿಶೇಷ ಅರ್ಥ ಬರಬೇಕಾದ್ರೆ ಅದೇ ಬೇಕು. ಏನ ಅದು ವರ್ಣ ಆಗೋದೇ ಹಾಗೆ, ಪದಗಳ ಸಮುದಾಯ ವಾಕ್ಯ ಆಗುತ್ತೆ, ವರ್ಣ ಆಗೋದಿಲ್ಲ. ವರ್ಣಗಳ ಸಮುದಾಯ ಏನದು, ಪದ. ಪದಗಳ ಸಮುದಾಯ ಏನದು, ವಾಕ್ಯ. ಆದ್ದರಿಂದ ವಾಕ್ಯಗಳ ಸಮುದಾಯ ಪದ ಅನ್ಬಾರ್ದು, ಪದಗಳ ಸಮುದಾಯ ಗ್ರೂಪ್ ಆಫ್ ವರ್ಡ್ಸ್ ಅಂತೇವೆ. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಕೂಡ ಗ್ರೂಪ್ ಆಫ್ ವರ್ಡ್ಸ್ ಅಂತೇ, ಗ್ರೂಪ್ ಆಫ್ ಲೆಟರ್ಸ್ ಅಂದರೆ ವರ್ಡ್, ಅದು ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಅದು ಸೆಂಟೆನ್ಸ್. ಹೌದೌದು ಆಚಾರ್ಯ, ಅದಕ್ಕೆ ಹೇಳ್ತಾರಲ್ಲ ಆಚಾರ್ಯ, ಅದು ಬಿಟ್ಬಿಡಿ. ಟೀಕಾರಾಯಣ ಮತ್ತೆ ಯಾರು ಹೇಳ್ತಾರೆ, ಪ್ರತಿವಾಕ್ಯಂ ಪ್ರತಿಪದಂ ಮನೇಕಾಭೂತಿ ಗರ್ಭಿತ, ಪ್ರತ್ಯಕ್ಷರ ಪ್ರತಿಪದದಲ್ಲಿ ವಿಶೇಷ ಅರ್ಥ ಇದೆ ಅಂತ ಹೇಳ್ತಾರೆ. ಜಯತೀರ್ಥರ ಮಾತಿಗೆ ಹಾಗಿದ್ರೆ ಆಚಾರ್ಯ ಮಾತಿಗೆ ಆಗಿರಬೇಕು, ವೇದವ್ಯಾಸರ ಮಾತಿಗೆ ಆಗಿರಬೇಕು, ಅವೆಲ್ಲ ಯೋಚನೆ ಮಾಡಬೇಕು. ಸವೇದೇಶು ಪದಂ ಕಿಂಚಿತ್ ವರ್ಣೋವಾ ವ್ಯರ್ಥ ಇಷ್ಯತೆ ಯಥಾ ಯೋಗ್ಯಂಚ ಅರ್ಥಭೇದ ಊಹ್ಯ ಸರ್ವತ್ರ ವೇದಿಭಿಃ ಇದು ಶಬ್ದ ನಿರ್ಣಯ. ಶಬ್ದಾಃ ರೇತೋ ಅನ್ನಂ ಇತ್ಯಾದ್ಯ ಅಪಿ ತತ್ರ ಗತಂ ಹರಿಂ, ರೇತಸ್ ಅನ್ನೋ ಪದ ಉಪಯೋಗಿಸಿದರು, ಅನ್ನ ಅನ್ನೋ ಪದ ಉಪಯೋಗಿಸಿದರು. ಅಲ್ಲೂ ಕೂಡ ರೇತಸ್ ಶಬ್ದಕ್ಕೆ ರೇತಸ್ ಅಂತ ಅರ್ಥ, ಅನ್ನಕ್ಕೆ ಅನ್ನ ಅಂತ ಅರ್ಥ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ತತ್ರ ಗತಂ ಹರಿಂ, ಅಲ್ಲಿರ್ತಕ್ಕಂಥ ಭಗವದ್ ರೂಪನೂ ಹೇಳ್ತಾ ಇದೆ. ಅದಕ್ಕೆ ಅನ್ನಂ ಅನ್ನಾದ ಏವಚ, ಅನ್ನಂ ಅನ್ನೋದು ಭಗವದ್ ರೂಪ, ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂತಲ್ಲ, ಅನ್ನಂ ಅಂತ ಇಲ್ಲಿ ಬಂತು. ಅನ್ನ ಅಂತ ವಿಷ್ಣು ಸಹಸ್ರನಾಮ ದೇವರ ಹೆಸರು ಅಂತ ಬಂದಿದೆ ಅದು. ಹೀಗಾಗಿ ಪ್ರತಿಯೊಂದು ಪದಗಳು ವಿಷ್ಣುವಾಚಕ. ಶಬ್ದ ರೇತೋ ಅನ್ನ ಇತ್ಯಾದ್ಯ ಅಪಿ ತತ್ರ ಗತಂ ಹರಿಂ ವದಂತಿ ಅವಿಷ್ಣುವಾಚಿ ವಾಚ್ಯ ನ ಶಬ್ದ ಕ್ವಚಿದಿಷ್ಯತೆ, ಕೊನೆಗೆ ಹೇಳಿಬಿಡ್ತಾರೆ. ಹೋಗಿ ಯಾವ್ಯಾವ ಶಬ್ದ ಹೇಳುತ್ತೆ ಅಂದರೆ ಕೊನೆಗೆ ಹೇಳ್ತಾರೆ ಅವಿಷ್ಣುವಾಚಿ, ವಿಷ್ಣು ಅಂತ ಹೇಳದೇ ಇರತಕ್ಕಂಥ ಶಬ್ದ ನ ಕ್ವಚಿದ ಎಲ್ಲೆಲ್ಲೂ ಇಲ್ಲವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾವುದೇ ಶಬ್ದ ಎಂಥ ಶಬ್ದ ತೊಗೊಂಡ್ರೆ ಕೆಟ್ಟದೋ ಗಿಟ್ಟದೋ ಏನೇ ಆಗಿರಲಿ, ಏನಾಗಿರ್ಬೇಕದು ಇಷ್ಟೊಂದು ಹೇಳಲೇಬೇಕು. ಈ ರೀತಿ ಜಗತ್ತಲ್ಲಿ ಯಾರ್ಯಾರು ಕೂಡ ಆ ರೀತಿ ದೇವರ ಮಹಿಮೆ ಹೇಳಿದ್ದಿಲ್ಲ. ಗೊತ್ತಾಯ್ತಾ, ಅದು ಆಚಾರ್ಯ ವಿಶೇಷವಾದಂಥ ವೈಶಿಷ್ಟ್ಯ. ವದಂತಿ ಅವಿಷ್ಣುವಾಚಿ ಚ ನ ಶಬ್ದ ಕ್ವಚಿದಿಷ್ಯತೆ ಇಚಿ ಚ, ಇದು ಶಬ್ದ ನಿರ್ಣಯ. ಇನ್ನೊಂದು ವಾಕ್ಯ ಅಂತ ಇಚಿ ಚ ಸೇಮ್ ಅಂತೀವಿ, ಭಾವಯತಿ ಸಂಭಾವಯತಿ ಸೋ ಅಗ್ರಯೇವ ಅಗ್ರ್ಯೋ ವಿಷ್ಣುರೇವ. ಅಗ್ರಯೇವ ಅಂದರೆ ವಿಷ್ಣುವಿಗೆ ಹಿಂದೆ ಹೇಳಿದ್ದಾರೆ ಮೊದಲು ಅಂತ ಒಂದು ಅರ್ಥ, ಅಗ್ರೆ ಅಂತನೂ ಅರ್ಥ. ಅದಕ್ಕೆ ಅಗ್ರ ಶಬ್ದ ಉಪಯೋಗಿಸಿದ್ದಕ್ಕೆ ಎರಡರ್ಥನೂ ಬಂತು. ಪುತ್ರ ಸಂಭಾವನಮಪಿ ತತ್ರಸ್ಥಂ ವಿಷ್ಣು ಸಂಭಾವಯಾಮೀತಿ ತತ್ತಸ್ಯೈವ ಭವತಿ. ಪುತ್ರ ಸಂಭಾವನಂ ಅಪಿ, ಅದನ್ನೇ ದಾಸರಿಟ್ಟುಕೊಂಡು ಮಕ್ಕಳಾಡಿಸುವಾಗ ಅಂತ ಹೇಳಿದ್ರು. ಪುತ್ರ ಸಂಭಾವನಂ, ಮಕ್ಕಳನ್ನು ಆಡಿಸ್ತಾ ಇದ್ದಾರೆ, ಮಕ್ಕಳನ್ನು ಕರಿತಾ ಇದ್ದಾರೆ, ವಾಸುದೇವ ಅಂತ ಕರೀತಾರೆ. ಕರಿಬೇಕಾದ್ರೆ ತತ್ರಸ್ಥಂ ವಿಷ್ಣು ಸಂಭಾವಯಾಮಿ, ಅಲ್ಲಿರ್ತಕ್ಕಂಥ ವಿಷ್ಣುವನ್ನು ನಾನು ಗೌರವಿಸ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ತತ್ ತಥೈವ ತಸೈವ ಆ ಪುಣ್ಯ ಪೂರ್ತಿ ಬರುತ್ತೆ. ಆಗ ಒಂದು ಪದದ ಉಪಯೋಗ ಮಾಡಿದ ಸಾರ್ಥಕ್ಕೆ ಬರೋದು ಅವಾಗ, ಅನುಸಂಧಾನ ಬರೋದು ಅವಾಗ ಅಂತ ಹೇಳ್ತಾರೆ. ಸೊ ಅಗ್ರೇವ ಅಗ್ರ್ಯೋ ವಿಷ್ಣುರೇವ ಪುತ್ರ ಸಂಭಾವನಮಪಿ, ಇನ್ನಿಟ್ಕೊಂಡೆ ಮಕ್ಕಳಾಡಿಸುವಾಗ ಅನ್ನೋ ಪದ ದಾಸರು ಬರೀಬೇಕಾದ್ರೆ ಇದೆಲ್ಲ ಆಚಾರ್ಯ ಮಾತುಗಳೇ ಹೊರತು ಏನೋ ತಲೆ ಬಂದು ತೋಚೆದೆಲ್ಲ ಬರೆದಿಲ್ಲ ಅವರು. ತತ್ರಸ್ಥಂ ವಿಷ್ಣು ಸಂಭಾವಯಾಮಿ ಇತಿ ತಸ್ಯೈವ ಭವತಿ ಏವಂ ಭಾವಯತಾಮೇವ ಏಷ ಪಂಥಾಹ ಉರುಗಾಯ ಇತ್ಯಾದ್ಯ. ಈ ರೀತಿ ಯಾರು ಮಾಡ್ತಾರಲ್ಲ, ಆರಾಧನೆ ಮಾಡ್ತಾರಲ್ಲ, ಅವರಿಗೇನೆ ಏಷ ಪಂಥಾಹ ಉರುಗ, ಪರಮಾತ್ಮ ಮೋಕ್ಷಕ್ಕೆ ದಾರಿ ತೋರಿಸ್ತಾನೆ. ಗೊತ್ತಾಯ್ತಾ, ಮೋಕ್ಷದ ಹಾದಿ ಆಗೋದು ಯಾವಾಗ, ನಿತ್ಯದ ಕರ್ಮಗಳೇ, ಸಾಮಾನ್ಯ ಕರ್ಮಗಳೇ ಏನಾಗುತ್ತೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಯಾವುದಕ್ಕೆ ಕಾರಣ? ಅದು ಮೋಕ್ಷಕ್ಕೆ ಕಾರಣ. ಅದೇ ಕೃಷ್ಣಾರ್ಪಣ ಬುದ್ಧಿ ಇಲ್ಲದೆ ಹೋಗ್ಬಿಟ್ರೆ ಅದು ಯಜ್ಞಯಾಗ ಮಾಡಿದ್ರು ಕೂಡ ಏನದು? ದುರ್ಯೋಧನ ಪೌಂಡರೀಕ ಯಾಗ ಮಾಡಿದೆ, ಏನು ಉಪಯೋಗ? ಏನೇನು ಉಪಯೋಗ ಬರಲಿ, ದೊಡ್ಡ ಯಾಗ ಮತ್ತೆ ವೇಸ್ಟ್ ಆಗೋದು. ಬರೀ ಅವಲಕ್ಕಿ ಕೊಟ್ಟ ಯಾರೋ ಸುಧಾಮ, ಎಷ್ಟು ಸಾಧನೆ ಆಯ್ತು. ಅದಕ್ಕೆ ಅನುಸಂಧಾನ ಪ್ರಧಾನ. ಉರುಗಾಯ ದೇವರ ಹೆಸರು ಅದು, ಉರುಗಾಯ. ಇವತ್ತು ಉರುಗಾಯಿ ಅಂತ ಒಂದು ಇದಿದೆ ಗೊತ್ತಲ್ಲ, ಉರುಗಾಯಿ ಅಂತ ಸಂಸ್ಕೃತದ ಪದ. ಅದು ಉರುಧಾಗೀಯತೆ ಎಲ್ಲಿ ಯಾವುದಕ್ಕೆ? ಊರುಗಾಯಿ ಉರುಧಾಗೀಯತೆ ಅಥವಾ ಉರುಭಿಗೀಯತೆ. ಉರುಧ ಅಂದ್ರೆ ಅನೇಕ ರೀತಿಯಲ್ಲಿ ದೇವರನ್ನ ಸರ್ವೋತ್ತಮ ಅಂತ ಹೇಳಲ್ಪಡೋದ್ರಿಂದ ಈ ಉರುಗಾಯ ಅಂತ ಹೇಳಿದ್ರು. ಅಥವಾ ಉರುಭಿಗೀಯತೆ ರಮಾ ಬ್ರಹ್ಮಾದೇವಿ ಸ್ತೋತ್ರವ, ಯಾರೋ ಸ್ತೋತ್ರ ಮಾಡೋದಲ್ಲ, ರಮಾ ಬ್ರಹ್ಮಾದೇವಿ ಸ್ತೋತ್ರ ಮಾಡ್ತಾ ಇರೋದೇ ಉರುಗಾಯ ಅಥವಾ ಉರುತ್ವೇನ. ಎಲ್ಲಿ ನೋಡಿದ್ರು ಕೂಡ ವಣವರ್ಣಿಯಾನ್ ಮಹತೋ ಮಹಿಯಾನ್ ಇತ್ಯಾದಿ ವರ್ಣನೆ ಮಾಡ್ತಾ ಇರೋದು ಉರುಗಾಯ. ಈ ರೀತಿ ಅನೇಕ ರೀತಿಯಲ್ಲಿ ಆ ಶಬ್ದಕ್ಕೆ ಅರ್ಥ ಇದೆ. ಏಷ ಪಂಥ ಉರುಗಾಯ ಇತ್ಯಾದ್ಯಪಿ, ಈ ವಾಕ್ಯಗಳಲ್ಲಿ ಈ ಅರ್ಥದಲ್ಲೇ ಬಂದಿರೋದು. ತಂ ಪಶ್ಯಂತಿ ಪಶವ ಇತ್ಯಾದ್ಯಪಿ ದಿವ್ಯ ಪಶ್ವಾದೀನಾಮೇವ ಅನ್ಯೇಷಾಂ ಸ್ವಭಾವ ಪ್ರವೃತ್ತಿ. ತಂ ಪಶ್ಯಂತಿ ಪಶವ, ಪಶುಗಳು ಕೂಡ ದೇವರನ್ನು ನೋಡ್ತವೆ ಅಂತ ಹೇಳ್ಬಿಟ್ರು. ಪಶುಗಳು ದೇವರನ್ನ ಹೇಗೆ ನೋಡ್ತವೆ ಅಂದರೆ ದಿವ್ಯ ಪಶ್ವಾದೀನಾಮೇವ. ಜಯತೀರ್ಥರಂಥವ್ರು ಅವತಾರ ಮಾಡಿದ ಅವರಿಗೆ ಅದರಲ್ಲೂ ಕೂಡ ದೇವ್ರ ಜ್ಞಾನ ಇರುತ್ತೆ. ಕಪಿ ರೂಪದಲ್ಲಿ ಇದ್ದಾರೆ ಇಂದ್ರಾದಿ ದೇವತೆಗಳು, ವಾಲಿ ಮಾತ್ರ ಆಗಲೂ ದೇವ್ರ ಜ್ಞಾನ ಇದೆ ಅವರಿಗೆ. ದಿವ್ಯ ಪಶುಗಳು ಅಂತ ಹೆಸರು ಅವರಿಗೆ. ಇವರು ಮನುಷ್ಯರೆಲ್ಲ ಕೂಡ ಹೆಸರು ಮನುಷ್ಯರಾದರೂ ಕೂಡ ಪಶುಗಳು, ಅವರು ಪಶುಗಳಾದರೂ ದೇವತೆಗಳವರು. ಆದ್ದರಿಂದ ಎಷ್ಟು ವ್ಯತ್ಯಾಸ ಇದೆ. ಅನ್ಯೇಷಾಂ ಸ್ವಭಾವ ಪ್ರವೃತ್ತಿ, ಉಳಿದವರು ಕಪಿ ಪಶುಗಳೆಲ್ಲ ಸ್ವಭಾವ ಪ್ರವೃತ್ತಿ, ಆದರೆ ದೇವತೆಗಳೆಲ್ಲ ವಿಷ್ಣುವಿನ ಸ್ವಭಾವ ಪ್ರವೃತ್ತಿ. ಅಂದ್ರೇನು? ತಿನ್ನೋದಂದ್ರೆ ತಿನ್ನೋದು ಅಷ್ಟೇ, ಕುಡಿಯೋದಂದ್ರೆ ಕುಡಿಯೋದು. ದೇವತೆಗಳು ಹಾಗಲ್ಲ, ಭಗವದ್ ರೂಪ ಚಿಂತನೆ ಮಾಡೋದ್ರಿಂದ ಅದಕ್ಕೆ ದಿವ್ಯತ್ವ ಬರುತ್ತೆ. ಅದಿಷ್ಟು ಕೂಡ ಆಚಾರ್ಯರು ಈ ಸಮಯದಲ್ಲಿ ಕೊಟ್ಟಂಥ ಕೆಲವು ವಿಶೇಷ ನೋಟ್ಸ್ಗಳಿವೆಲ್ಲ. ಅಂದರೆ ವೇದಾರ್ಥ ಮಾಡಕ್ಕೆ ಹೊರಟು ಆತ್ಮಶಬ್ದ ಜೀವ ಅಂತ ಅರ್ಥ ಮಾಡಿ ಜೀವೇಶ್ವರ ಐಕ್ಯ ಹೇಳಿ ಏನೇನೋ ಮಾಡಬಾರ್ದು ಹಾಗೆಲ್ಲ ಕೂಡ. ಇದು ಎಷ್ಟು ಫಲ ಹೇಳ್ತಿದ್ದಾರೆ ಅದೇ ಮೋಕ್ಷ ಅನ್ನೋ ಫಲ ಸಿಗಬೇಕಾದ್ರೆ ಇದನ್ನು ಇಷ್ಟೇ ಹೇಳೋದಾಗಿದ್ದರೆ ಎಲ್ಲರಿಗೂ ಮೋಕ್ಷ ಆಗಲೇಬೇಕಾಗಿತ್ತಾಗಿ. ಅದರಲ್ಲಿ ಭೀಮಸೇನರು ಹೇಳ್ತಾರೆ ಮಹಾಭಾರತದಲ್ಲಿ, ಧರ್ಮರಾಜ ರಾಜ್ಯ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ತೀರ್ಥಯಾತ್ರೆ ಮಾಡ್ಕೊಂಡು ಸ್ನಾನ ಮಾಡಿರ್ತೀನಿ ಅಂತ ಹೇಳ್ತೀಯಲ್ಲ, ಅಟ್ಟಿಂದ ಸದ್ಗತಿ ಆಗೋದಾಗಿದ್ದರೆ ಗಂಗಾ ನದಿಯಲ್ಲಿ ಬಂಡೆಗಳಿವೆ ಎಲ್ಲ ಮೋಕ್ಷಕ್ಕೆ ಹೋಗಬೇಕಾಗಿತ್ತು, ಕಪ್ಪೆಗಳಿವೆ ಹಾವುಚೇಳುಗಳಿವೆ ನದಿಗಳಲ್ಲಿ ಅವೆಲ್ಲ ಏನಾಗಬೇಕಾಗಿತ್ತು? ಸದ್ಗತಿ ಹೋಗಬೇಕಾಗಿತ್ತು. ಅದರಿಂದ ಸದ್ಗತಿ ಆಗೋದಿಲ್ಲ. ಅನುಸಂಧಾನ ಅವಕ್ಕೇನಿಲ್ಲ, ತಿಳುವಳಿಕೆನೇ ಇಲ್ಲ, ಅದರಿಂದ ಸದ್ಗತಿ ಹಾಗೆ ಕಾರಣ ಆಗೋದಿಲ್ವೋ. ಅದೇ ರೀತಿಯೇ ಕೆಟ್ಟ ಪದಾರ್ಥ ಕೂಡ ಅನುಸಂಧಾನ ಇದ್ದಾಗ ಏನಾಯಿತು? ಅಶ್ವತ್ಥಾಮದ ಸಂಹಾರ ಮಾಡ್ತಾರೆ. ಅದಿಷ್ಟು ವಿಷ್ಣು ಪೂಜೆ ಅಂತ ಆಯಿತು ಕೊನೆಗೆ. ಇವರು ಮಾಡಿದ ಯಜ್ಞ ವೇಸ್ಟ್ ಆಯಿತು, ಅವ್ರು ಮಾಡಿದ ಸಂಹಾರ ಯಜ್ಞ ಆಯಿತು. ಆದ್ದರಿಂದ ಅನುಸಂಧಾನ ಪ್ರಧಾನ ಇರಬೇಕು ಅನ್ನೋದಕ್ಕೆ ಭೀಮಸೇನ ದೇವರ ಮಾತು ಅಲ್ಲಿದೆ. ಅದೇ ರೀತಿ ಇಲ್ಲಿ ಮಾತುಗಳು, ಅನ್ಯೇಷಾಂ ಸ್ವಭಾವ ಪ್ರವೃತ್ತಿ ನಚ ಲೋಕ ವ್ಯವಹಾರೋ ಹಿ ಶಬ್ದಶಕ್ತಿ ಶಕ್ತಿ ಗ್ರಹಣೋಪಾಯ ಅನುಪೂರ್ವ ಪಕ್ಷಿ ಕೇಳ ಪಾತ್ರ ಆಚಾರ್ಯ ಮಾತಿಗೆ ಹಿಂದೂ ಮುಂದೆ ಎಲ್ಲ ತೀರ್ಥ ಹೇಳ್ತಾರೆ. ನಾನು ಲೋಕ ವ್ಯವಹಾರೋ ಹಿ ಶಬ್ದಶಕ್ತಿ ಗ್ರಹಣೋಪಾಯ, ಶಬ್ದ ಶಕ್ತಿ ಗ್ರಹಣ ಉಪಾಯ. ಶಬ್ದ ಅಂದರೆ ಶಬ್ದಗಳು, ಶಕ್ತಿ ಅಂದ್ರೇನು? ವಾಚ್ಯವಾಚಕ ಭಾವ ಸಂಬಂಧ. ಗ್ರಹಣ ಅಂದರೆ ತಿಳಿಯೋದು, ಅದಕ್ಕೆ ದಾರಿ ಅಂದರೆ ಅದೇ. ಅಂದರೆ ಲೋಕ ವ್ಯವಹಾರ, ಘಟ ಅಂದರೆ ಘಟ, ಲೋಕ ವ್ಯವಹಾರ ಇದೆ ಗೊತ್ತಾಯ್ತು. ಅದ್ರ ಪ್ರಕಾರ ಘಟ ಅಂದರೆ ಗಡಿಗೆ ಅಂತ ಅರ್ಥ ಮಾಡುತ್ತೇವೆ. ರೇಡಿಯೋ ರೇಡಿಯೋ, ಟಿವಿ ಲೋಕ ವ್ಯವಹಾರ ನಮಗೆ ಅರ್ಥ ಆಗಿದೆ. ಆ ರೀತಿ ಮಾಡಬಹುದಲ್ಲ ಅಂತ ಕೇಳಿದರೆ ಲೋಕ ವ್ಯವಹಾರನ ಶಾಸ್ತ್ರಕ್ಕೆ ಉಪಯೋಗಿಸಬಾರದು ಅಂತೇಳಿ. ಆರ್ಡಿನರಿ ಟರ್ಮ್ಸ್ ತ ನಾವು ಲೀಗಲ್ ಟರ್ಮ್ಸ್ ಬೇರೆ, ಸಾಮಾನ್ಯ ಲೀಗಲ್ ಟರ್ಮಲ್ಲಿ ಭಾಳ ಅರ್ಥ ಇರುತ್ತದೆ ಗೊತ್ತಾಯ್ತಾ, ಸಾಮಾನ್ಯ ಅರ್ಥದಲ್ಲಿ ಬೇರೆ. ಅದಕ್ಕಿಂತ ಸಾಮಾನ್ಯ ಅರ್ಥ ಮಾಡಿದ್ರೆ ಸಾಕಲ್ಲ ಅಂದರೆ ಸಾಮಾನ್ಯ ವ್ಯವಹಾರಕ್ಕೆ ಸಾಕದು. ಯಾವುದಕ್ಕೆ ಸಾಲದು? ಶಾಸ್ತ್ರ ವ್ಯವಹಾರಕ್ಕೆ ಸಾಲದು ಗೊತ್ತಾಯ್ತಾ. ಲೋಕೇ ಚ ಅಹಮಸ್ಮ್ಯಾದಿ ಶಬ್ದಾಹ ಸ್ವಾತ್ಮನ್ನೇಬ ವ್ಯವಹರಿಯಂತೆ. ಅಹಂ ಶಬ್ದ ಅಸ್ಮಿ ಶಬ್ದ ಎಲ್ಲ ಕೂಡ ಸ್ವಾತ್ಮನ್ನೇಬ ವ್ಯವಹರಿಯಂತೆ. ಅವರಲ್ಲಿ ಅಹಂ ಅಂದರೆ ನಾನು, ಅಸ್ಮಿ ಅಂದರೆ ನಾನು ಅಂತ ನಮ್ಮಲ್ಲೇ ವ್ಯವಹಾರ ಮಾಡ್ತೇವಲ್ಲ. ತತ್ವಮಸ್ಯಾದಿ ಶಬ್ದಾಶ್ಚ ಪ್ರತಿಯೋಗಿನಿ ಜೀವೆ ತತ್ ತ್ವಮ್ ಅಸಿ, ತತ್ ಅಂದ್ರೆ ಅದು, ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ. ಈ ರೀತಿ ಲೋಕ ವ್ಯವಹಾರ ಇದೆಯಲ್ಲ, ಅಹಂ ಮನುರಭವಂ ಇತ್ಯಾದಿಗಳು ಕೂಡ ನಾನು ಮನುವಾಗಿದ್ದೆ, ನಾನು ಮನುವಾಗಿದ್ದೆ ಅಂತಲೇ ಅರ್ಥ. ಇತ್ಯಾದವು ಸ್ವಸ್ಯ ಮನ್ವಾದ್ಯ ಭೇದ ತತ್ವಮಸಿ ಇತ್ಯಾದವು ಜೀವಸ್ಯ ಬ್ರಹ್ಮಾಭೇದ ಇತಿ ನಿರ್ಣೀಯತೆ. ಆ ಎಲ್ಲ ನಾವು ಈ ರೀತಿ ಅರ್ಥ ಮಾಡಿಕೊಂಡ್ರೆ ತತ್ವಮಸಿ ಶಬ್ದಕ್ಕೆ, ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ, ಅಹಂ ಮನುರಭವಂ ಇತ್ಯಾದಿ ವಾಕ್ಯಗಳಿಗೆ ಜೀವೇಶ್ವರಕ್ಕೇನೆ ಅರ್ಥ ಆಗುತ್ತಲ್ಲ ಅಂತ ಕೇಳಿದ. ಅಂದರೆ ಲೋಕ ವ್ಯವಹಾರದಂತೆ ಮಾಡಬಹುದಲ್ಲ ಅಂದರೆ ಅದನ್ನು ಮಾಡಬಾರದು ಅಂತ ಈಗ ಹೇಳ್ತಾ. ನಿಲೀಯತೆ ಇತ್ಯತಃ ನ ಚೇತಿ ಕಿಂದು ವಿಷಂ ಭುಂಕ್ಷ ಅಂತ ಹೇಳಿದತ್ತೆ. ಅದು ವಿಷ ತಿನ್ನು ಅಂತ ಲೋಕದ ಅರ್ಥ ಏನು? ವಿಷ ತಿನ್ನು ಅಂತಾನೆ ಅರ್ಥ. ಅದಕ್ಕೆ ವಿಷ ಅರ್ಥ ಮಾಡಿದ್ರ ಮಾಡಲಿಲ್ಲ. ಅದಕ್ಕೆ ಮಣ್ಣು ತಿನ್ನು ವಿಷ ತಿನ್ನು ಅನ್ನೋದಕ್ಕೆ ಮಣ್ಣು ತಿನ್ನು ಅಂತ ಅರ್ಥ ಅಲ್ಲ, ವಿಷ ತಿನ್ನು ಅಂತ ಅರ್ಥ ಅಲ್ಲ. ತಂದೆ ಮಗನೇ ಹೇಳ್ತಾ, ಯಾರು ಯಾರು ಹೇಳ್ತಾರೆ? ಓಹೋ, ಇದು ತಂದೆ ಮಗನೇ ಹೇಳೋ ಮಾತಿದೆ. ತಂದ ಮೇಲೆ ಏನೋ ಬೇರೆ ವಿಷಯ ಇದೆ. ತಂದೆ ಮಗನಿಗೆ ಏನು ಸರ್ವತಾ ಏನು ಹೇಳೋದಿಲ್ಲ, ವಿಷ ತಿನ್ನೋ ಸಾಯಿ ಅಂತ ಹೇಳೋದಿಲ್ಲ. ಆ ಮಾತು ಹೇಳ್ತಾರೆ, ಒಳಗೆ ಏನೋ ಒಂದು ಅರ್ಥ ಇದೆ, ಕಾಮನ್ ಸೆನ್ಸ್. ಅದೇ ರೀತಿಯೇ ವೇದವಾಕ್ಯ ರೀತಿ ಹೇಳುತ್ತೆ ಅಂತ ಕೇಳಿದರೆ ಅಲ್ಲಿ ಮಣ್ಣೆ ಮಣ್ಣು ಅಂತ ಅರ್ಥ ಮಾಡಲಿಲ್ಲ, ವಿಷವಿಷ ಅಂತ ಅರ್ಥ ಮಾಡಲೇ ಇಲ್ಲ. ಈ ಕೆಲಸ ಮಾಡೋದು ಒಂದೇ, ವಿಷ ತಿನ್ನೋದು ಒಂದೇ, ಇದನ್ನು ಮಾಡೋದು ಒಂದೇ, ಮಣ್ಣು ತಿನ್ನೋದು ಒಂದೇ ಅಂತ ಬೈತಿದ್ದಾನೆ. ಮಾಡಬೇಡ ಅಂತ ಹೇಳ್ತಾನೆ ಅಂತ ಅರ್ಥ. ಏನು ಮಾಡೋಕೆ ಕೊಟ್ಟಿದ್ದೆ? ಮಣ್ಣು ತಿನ್ನು ಅಂದರೆ ಅದು ಮಣ್ಣು ತಿನ್ನೋ ಕೆಲಸ ಆಗುತ್ತೆ, ಮಾಡಬೇಡ ಅಂತ ತಾತ್ಪರ್ಯ. ತಿನ್ನೋ ಅಂತ ತಿನ್ನಬೇಡ ಅಂತ ತಾತ್ಪರ್ಯ. ಅದಕ್ಕೆ ಹೇಳಿದ್ದು ಪರಮಾತ್ಮನ ಯಾಕೆ ತಗೋತೀರಿ, ಲೋಕವ್ಯವಹಾರ ಸಾಕಲ್ಲ ಅಂತ ಕೇಳಿದ. ಇದು ಶಾಸ್ತ್ರದಲ್ಲಿ ಪರಮಾತ್ಮನ ಲೋಕವ್ಯವಹಾರ ಸಾಲದು ಅಂತ ಹೇಳಿದ. ಲೋಕವ್ಯವಹಾರ ಯಾವ್ದಕ್ಕೆ ಅಪ್ಲೈ ಮಾಡಬಾರ್ದು? ಶಾಸ್ತ್ರಕ್ಕೆ ಮಾಡಬಾರ್ದು. ಲೋಕವ್ಯವಹಾರ ಲೋಕದಲ್ಲಿ ಮಾಡಬೇಕೆ ಹೊರತು ಶಾಸ್ತ್ರದಲ್ಲಿ ಮಾಡಕ್ಕೆ ಹೋಗಬಾರ್ದು. ಇದು ಶಾಸ್ತ್ರ ಇದು. ಅದಕ್ಕೆ ಅದಕ್ಕೆ ಅರ್ಥ ಮಾಡ್ಬೇಕಾಗ, ಅಹಂ ಅಂದ್ರೆ ಅರ್ಥ ಮಾಡ, ಈ ಅರ್ಥ ಮಾಡಬಾರ್ದು ಅಂತ ಹೇಳಿ. ಕಿಂತು ಸರ್ವೇಶಾಂ ವ್ಯವಹಾರೋ ಅನುಭವ ಇತಿ ಯೋಚ್ಯಂ.